ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ತಾಮ್ರದ ಸರ್ಪ. ಕಳೆದ ಸಲ ತೋರಾದ ನಾಲ್ಕನೆಯ ವಿಭಾಗದಲ್ಲಿರುವ ಅರಣ್ಯಕಾಂಡ ಪುಸ್ತಕದಲ್ಲಿ ದೇವರು ಅಬ್ರಹಾಮ, ಈಸಾಕ, ಯಾಕೋಬ ಮತ್ತು ಅವರ ಸಂತಾನದವರಿಗೆ ವಾಗ್ದಾನ ಮಾಡಿದ್ದ ಕಾನಾನ್ ದೇಶದ ಅಂಚಿಗೆ ಇಸ್ರೇಲರು ಹೇಗೆ ಬಂದರು ಎಂಬುದನ್ನು ನಾವು ನೋಡಿಕೊಂಡೆವು. ಆ ದೇಶದಲ್ಲಿ ವಾಸಿಸಿದ ಬಲಿಷ್ಠರಾದ ದುಷ್ಟಜನರನ್ನು ಹೇಗೆ ತಳ್ಳಿ ಅಲ್ಲಿರುವ ಪ್ರತಿಯೊಂದನ್ನು ಇಸ್ರಾಯೇಲರಿಗೆ ಕೊಡುವುದಕ್ಕೆ ದೇವರು ಉದ್ದೇಶಿಸಿದ್ದನು. ಹೇಗೂ ಇಸ್ರಾಯೇಲ್ ಜನರಲ್ಲಿ ಅನೇಕರು ಆ ಬಲಿಷ್ಠರನ್ನು ಕಂಡು ಹೆದರಿದರು ಮತ್ತು ಕಾನಾನ್ ದೇಶವನ್ನು ತಮಗೆ ಕೊಡುತ್ತೇನೆಂಬ ದೇವರ ವಾಗ್ದಾನವನ್ನು ನಂಬದೆ ಹೋದರು. ಹಾಗಾಗಿ ಇಸ್ರಾಯೇಲರ ಅಪನಂಬಿಕೆಯ ನಿಮಿತ್ತವಾಗಿ ದೇವರು ಅವರಿಗೆ ಹೇಗೆ ತೀರ್ಪು ಮಾಡಿದನೆಂಬುದನ್ನು ನಾವು ಓದಿಕೊಳ್ಳೋಣ. ಆತನು ಅವರಿಗೆ ಹೇಳಿದ್ದೇನೆಂದರೆ, ಎಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಆದರೆ ಪರರ ಪಾಲಾಗಿರುವರೆಂದು ನೀವು ಹೇಳುವ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು. ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ, ನಿಮ್ಮೆಲ್ಲರ ಶವಗಳು ಈ ಅರಣ್ಯದಲ್ಲಿ ಬೀಳುವವು. ಅರಣ್ಯಕಾಂಡ 14:30-32. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ದೇವರು ಇಸ್ರಾಯೇಲರನ್ನು ಅಧಿಕವಾಗಿ ಆಶೀರ್ವದಿಸಬೇಕೆಂದು ಇಚ್ಛಿಸಿದ್ದನು. ಆದರೆ ಅವರ ಅಪನಂಬಿಕೆಯ ನಿಮಿತ್ತವಾಗಿ ದೇವರು ಅವರನ್ನು ಆಶೀರ್ವದಿಸಲಿಲ್ಲ. ದೇವರು ಅವರಿಗೆ ವಾಗ್ದಾನ ಮಾಡಿದ್ದನ್ನು ನಂಬುವುದಕ್ಕೆ ಅವರು ತಿರಸ್ಕರಿಸಿದಂದಿನಿಂದ ಇಸ್ರಾಯೇಲರು ಮರುಭೂಮಿಯಲ್ಲಿ 40 ವರ್ಷಗಳವರೆಗೆ ಅಲೆಯುವ ಹಾಗೆ ದೇವರು ಅವರನ್ನು ಶಿಕ್ಷಿಸಿದನು. 20 ವರ್ಷ ಮೇಲ್ಪಟ್ಟವರೆಲ್ಲರೂ ಯಾರೂ ಆತನನ್ನು ನಂಬಲಿಲ್ಲವೋ ಅವರೆಲ್ಲರೂ ಸತ್ತುಹೋದರು. ಇಸ್ರಾಯೇಲರು ತಮ್ಮ ಅಪನಂಬಿಕೆಯ ನಿಮಿತ್ತ ಅವರು ಅರಣ್ಯದಲ್ಲಿ ವ್ಯರ್ಥಗೊಳಿಸಿದ 40 ವರ್ಷಗಳ ಅಂತ್ಯದಲ್ಲಿ ಏನು ಸಂಭವಿಸಿತೆಂಬುದನ್ನು ನೋಡುವುದಕ್ಕೆ ಅರಣ್ಯಕಾಂಡ ಪುಸ್ತಕವನ್ನು ಈಗ ಮುಂದುವರಿಸೋಣ. 20ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ. 1ನೇ ತಿಂಗಳಿನಲ್ಲಿ ಇಸ್ರಾಯೇಲರ ಸರ್ವಸಮೂಹದವರು ಚಿನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳಿದುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿಹೋದಳು. ಆಕೆಯ ಶವವನ್ನು ಸಮಾಧಿ ಮಾಡಿದರು. ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸುವರಾಗಿ, ನಮ್ಮ ಜನರು ಯಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು ನೀವು ಯಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದೀರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವೂ ಇಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ಇಸ್ರಾಯೇಲರು ಏನು ಹೇಳುತ್ತಿದ್ದಾರೆಂಬುದನ್ನು ನೀವು ಕೇಳಿಸಿಕೊಂಡಿರ. ಐಗುಪ್ತದಲ್ಲಿ ಮತ್ತು ಅರಣ್ಯದಲ್ಲಿ ದೇವರು ಅವರಿಗೆ ಮಾಡಿದ್ದೆಲ್ಲವುಗಳ ನಂತರ ಅವರ ಹೃದಯಗಳು ಕೃತಜ್ಞತೆ ಮತ್ತು ಭರವಸೆಯಿಂದ ತುಂಬಿತ್ತೋ? ಇಲ್ಲ. ಅವರು ತಮ್ಮ ಪೂರ್ವಜನರು ಮಾಡಿದ ಹಾಗೆಯೇ ಮಾಡುತ್ತಿದ್ದಾರೆ. ಅವರು ಗುಣಗುಟ್ಟುತ್ತಿದ್ದಾರೆ. ಖಂಡಿತವಾಗಿ ಅವರು ಅರಣ್ಯದಲ್ಲಿ ಆಯಾಸಗೊಂಡಿರಬಹುದು. ಆದರೆ ನಮ್ಮ ಅಪನಂಬಿಕೆಯ ಕಾರಣದಿಂದ ನಾವು ಇನ್ನೂ ಕಾನಾನ್ ದೇಶವನ್ನು ಮುಟ್ಟಿಲ್ಲ ಎಂಬುದನ್ನು ಅವರು ಜ್ಞಾಪಿಸಿಕೊಳ್ಳಬೇಕಾಗಿತ್ತು. ನಿಜ, ಇಸ್ರಾಯೇಲರಿಗೆ ಕುಡಿಯುವುದಕ್ಕೆ ನೀರಿರಲಿಲ್ಲ. ಹಾಗಾದರೆ ಅವರು ಯಾಕೆ ದೇವರನ್ನು ಪ್ರಾರ್ಥಿಸಲಿಲ್ಲ? ಕರಕಾಗಿಸುವಂತೆ ಅರಣ್ಯದಲ್ಲಿ 40 ವರ್ಷಗಳವರೆಗೆ ಅವರನ್ನು ನೋಡಿಕೊಂಡಿರುವಂತವನು ಅವರಿಗೆ ಕುಡಿಯುವುದಕ್ಕೆ ನೀರನ್ನು ಕೊಡುತ್ತಿರಲಿಲ್ಲವೇ? ಖಂಡಿತವಾಗಿ ಆತನು ಕೊಡುತ್ತಿದ್ದನು. ದೇವರು ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸುವುದಕ್ಕೆ ಬಯಸಿದ್ದನು. ಹಾಗಿದ್ದರೂ ಇಸ್ರಾಯೇಲರು ತಮ್ಮ ದೇವರಾದ ಕರ್ತನನ್ನು ಪೂರ್ತಿಯಾಗಿ ನಂಬಲಿಲ್ಲ. ಮುಂದೆ ಏನಾಯಿತೆಂಬುದನ್ನು ನೋಡುವುದಕ್ಕೆ ಅಧ್ಯಾಯವನ್ನು ಮುಂದುವರಿಸೋಣ. ವಾಕ್ಯವು ಹೀಗೆ ಹೇಳುತ್ತದೆ: ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಅಡ್ಡಬೀಳಲಾಗಿ ಯಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಆಗ ಯಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೆ ಅವರ ಪಶುಗಳಿಗೂ ನೀರನ್ನು ಕೊಡಬಹುದು ಎಂದು ಹೇಳಿದನು. ಯಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆ ಎದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈಯೆತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಎರಡು ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ಆಗ ಯಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬಿದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಅರಣ್ಯಕಾಂಡ 20:9-12 ವಚನಗಳವರೆಗೆ ಏನಾಯಿತೆಂಬುದನ್ನು ನಿಮಗೆ ಚೆನ್ನಾಗಿ ಅರ್ಥವಾಯಿತಾ? ಇಸ್ರಾಯೇಲ್ ಸಮೂಹದವರಿಗೆ ಕುಡಿಯುವುದಕ್ಕೆ ನೀರು ಸಿಗಲು ಏನು ಮಾಡಬೇಕೆಂದು ಯಹೋವನು ಮೋಶೆಗೆ ಆಜ್ಞಾಪಿಸಿದನು. ಆತನು ಹೇಳಿದ್ದೇನೆಂದರೆ, ಆ ಬಂಡೆಗೆ ಮಾತಾಡು. ಮೋಶೆಯು ಬಂಡೆಗೆ ಮಾತಾಡುವುದರ ಮೂಲಕ ದೇವರಿಗೆ ವಿಧೇಯನಾದನೋ? ಇಲ್ಲ. ಮೋಶೆ ತನ್ನ ಕೋಪದಲ್ಲಿ ಅದನ್ನು ಎರಡು ಸಾರಿ ಹೊಡೆದನು. ದೇವರು ತನ್ನ ಒಳ್ಳೆತನದಲ್ಲಿ ಬಂಡೆ ನೀರು ಕೊಡುವುದನ್ನು ತಡೆಯಲಿಲ್ಲ. ಆದರೆ ಮೋಶೆ ಮಾಡಿದ್ದು ದೇವರ ಮನಸ್ಸನ್ನು ನೋಯಿಸಿತು. ಅದಕ್ಕಾಗಿಯೇ ದೇವರು ಅವನನ್ನು ಶಿಕ್ಷಿಸುತ್ತಾ, ನೀನು ನನ್ನಲ್ಲಿ ನಂಬದೆ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀನು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಬಹುಶಃ ದೇವರು ಮೋಶೆಯ ಮೇಲೆ ಹೊರಿಸಿದ ಶಿಕ್ಷೆಯು ತುಂಬಾ ಕಠಿಣವಾದದ್ದು ಎಂದು ನಾವು ಅಂದುಕೊಳ್ಳಬಹುದು. ಹಾಗಿದ್ದರೂ ದೇವರು ತನ್ನ ವಾಕ್ಯದಲ್ಲಿ ನಂಬಿಕೆ ಮತ್ತು ವಿಧೇಯತೆಯು ಆತನನ್ನು ಮೆಚ್ಚಿಸುವಂತದ್ದಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರವಾದಿಯಾದ ಮೋಶೆಯ ಮುಖಾಂತರ ಬಂದಿದ್ದಾಗಿದ್ದರೂ ಸಹ ಆತನ ವಾಕ್ಯಕ್ಕೆ ವಿರುದ್ಧವಾದ ಯಾವುದನ್ನೇ ಆಗಲಿ ಆತನು ಒಪ್ಪಿಕೊಳ್ಳುವುದಿಲ್ಲ. ದೇವರು ಪಕ್ಷಪಾತವನ್ನು ತೋರಿಸುವುದಿಲ್ಲ. ಮೋಶೆ ಒಬ್ಬ ದೊಡ್ಡ ಪ್ರವಾದಿ, ಆದರೆ ಅವನು ನಮ್ಮ ಹಾಗೆ ಒಬ್ಬ ಮನುಷ್ಯ. ಆದುದರಿಂದ ಅವನು ಆದಾಮನ ಸಂತಾನದವರಂತೆ ಒಬ್ಬ ಪಾಪಿಯಾಗಿದ್ದ. ದೇವರ ಪ್ರವಾದಿಯಾಗಿದ್ದಾಗ್ಯೂ ಸಹ ಮೋಶೆಯು ತನ್ನ ಒಳ್ಳೆಯ ಕಾರ್ಯಗಳ ನಿಮಿತ್ತವಾಗಿ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಲಿಲ್ಲ. ಆದಾಮನ ಎಲ್ಲ ಸಂತಾನದವರ ಹಾಗೆ ಅವನೂ ತಪ್ಪುಗಳನ್ನು ಮಾಡಿ ನೀತಿಯುಳ್ಳ ಎಲ್ಲವುಗಳನ್ನೂ ನೆರವೇರಿಸಿದವನಾದ. ಎಲ್ಲ ಇಸ್ರಾಯೇಲರ ಹಾಗೆಯೇ ಪ್ರವಾದಿಯಾದ ಮೋಶೆ ದೇವರು ಸ್ಥಾಪಿಸಿದ್ದ ರಕ್ಷಣೆಯ ಮಾರ್ಗದ ಮೂಲಕವಾಗಿಯೇ, ಅಂದರೆ ರಕ್ತಯಜ್ಞದ ಮೂಲಕವಾಗಿಯೇ ದೇವರ ಬಳಿಗೆ ಬರಬೇಕಾಗಿತ್ತು. ಎಲ್ಲರೂ ಪಾಪ ಮಾಡಿ ದೇವರನ್ನು ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದನ್ನು ಮೋಶೆಯ ಪಾಪಗಳ ಮುಖಾಂತರ ದೇವರು ನಮಗೆ ಜ್ಞಾಪಿಸುವುದಕ್ಕೆ ಬಯಸಿದ್ದಾನೆ. ದೇವರ ಮುಂದೆ ಎಲ್ಲರೂ ಅಪರಾಧಿಗಳೇ. ಪ್ರತಿಯೊಬ್ಬರೂ ಪಾಪ ಮಾಡಿದವರೇ. ನೀತಿವಂತನೂ ಒಬ್ಬನೂ ಇಲ್ಲ. ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಬಂದಂತಹ ಸಂಪೂರ್ಣ ನೀತಿವಂತನಾದ ವಿಮೋಚಕನ ಹೊರತಾಗಿ ದೇವರ ಮಾರ್ಗವನ್ನು ಬಿಟ್ಟು ಹೋಗುವವನು ಒಬ್ಬನೂ ಇಲ್ಲ. ಇಸ್ರಾಯೇಲರ ಕಥೆಯನ್ನು ಮುಂದುವರಿಸುತ್ತಾ 20 ಕೊನೆಯಲ್ಲಿ ಮೋಶೆಯ ಅಣ್ಣನಾದ ಆರೋನನು ಹೋರ್ ಬೆಟ್ಟದ ಮೇಲೆ ಹೇಗೆ ಮರಣ ಹೊಂದಿದನೆಂಬುದನ್ನು ಮತ್ತು ಅವನಿಗಾಗಿ ಇಸ್ರಾಯೇಲ್ ಜನಾಂಗದವರು 30 ಗೋಳಾಡಿದವರೆಂಬುದನ್ನು ನಾವು ಓದುತ್ತೇವೆ. ಅದಾದ ನಂತರ 21 ವಾಕ್ಯವು ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರು ಹೋರ್ ಬೆಟ್ಟದಿಂದ ಹೊರಟು ಏದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತು ಎಂದು ಹೇಳುವರಾದರು. ಅರಣ್ಯಕಾಂಡ 21:4-5 ವಚನಗಳು. ಅದಕ್ಕೆ ಯಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ಆದ್ದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯಹೋವನಿಗೆ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು, ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದರು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರೂ ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಅರಣ್ಯಕಾಂಡ 21:6-9 ವಚನಗಳು. ಈ ಆಶ್ಚರ್ಯಕರವಾದ ಕಥೆಯ ಕುರಿತು ಆಲೋಚಿಸಿಕೊಳ್ಳೋಣ. ದೇವರು ಇಸ್ರಾಯೇಲರ ಮಧ್ಯದೊಳಗೆ ಉರಿಮಂಡಲಗಳನ್ನು ಯಾಕೆ ಕಳುಹಿಸಿದನು? ಅವರ ಪಾಪದ ನಿಮಿತ್ತವಾಗಿ ದೇವರು ಹಾವುಗಳನ್ನು ಕಳುಹಿಸಿದನು. ಅವರು ದೇವರಿಗೂ ಮತ್ತು ಮೋಶೆಗೂ ವಿರೋಧವಾಗಿ ಹೇಗೆ ಮಾತಾಡಿದರು ಮತ್ತು ದೇವರು ಅವರಿಗೆ ಕಳುಹಿಸಿಕೊಟ್ಟ ಆಹಾರವನ್ನು ಅವರು ಹೇಗೆ ಕಡೆಗಣಿಸಿದರೆಂಬುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದಕ್ಕಾಗಿಯೇ ದೇವರು ಉರಿಮಂಡಲಗಳನ್ನು ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಅನೇಕರು ಸತ್ತುಹೋದರು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇಸ್ರಾಯೇಲರು ಏನು ಮಾಡುವುದಕ್ಕೆ ಸಾಧ್ಯವಾಯಿತು? ಹಾವುಗಳ ಪಿಡುಗಿನಿಂದ ಅವರು ತಮ್ಮ ರಕ್ಷಿಸಿಕೊಳ್ಳುವುದಕ್ಕೆ ಶಕ್ತರಾದರೂ ಮರಣಕರವಾದ ವಿಷದಿಂದ ಅವರು ತಮ್ಮನ್ನು ಗುಣಪಡಿಸಿಕೊಳ್ಳಲು ಸಾಧ್ಯವಾಯಿತಾ? ಇದು ಅಸಾಧ್ಯ. ಹಾಗಾದರೆ ಅವರು ಏನು ಮಾಡಿದರು? ಅವರು ದೇವರಿಗೆ ಮೊರೆ ಇಟ್ಟರು. ಅದನ್ನು ಮಾತ್ರ ಅವರು ಮಾಡುವುದಕ್ಕಾಯಿತು. ಇಸ್ರಾಯೇಲರು ಹೇಗೆ ಪಶ್ಚಾತ್ತಾಪಪಟ್ಟು ಮೋಶೆಯ ಬಳಿಗೆ ಹೋಗಿ ಅವನಿಗೆ, ನಾವು ಪಾಪ ಮಾಡಿದೆವು, ನಾವು ದೇವರಿಗೂ ಮತ್ತು ನಿನಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾಗಿದ್ದೇವೆ, ನಮಗಾಗಿ ದೇವರನ್ನು ಪ್ರಾರ್ಥಿಸು, ಬಹುಶಃ ಆತನು ನಮ್ಮ ಮೇಲೆ ಕರುಣೆಯಿಟ್ಟು ಈ ಹಾವುಗಳನ್ನು ದೂರ ಮಾಡುತ್ತಾನೆ ಎಂದು ಹೇಳುವುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ಅವರಿಂದ ಹಾವುಗಳನ್ನು ದೂರ ಮಾಡಿದನು. ಇದಕ್ಕಿಂತಲೂ ಉತ್ತಮವಾದದ್ದನ್ನು ಆತನು ಮಾಡಿದನು. ಆತನು ಮೋಶೆಗೆ ಒಂದು ತಾಮ್ರದ ಸರ್ಪವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ನಿಲ್ಲಿಸಿ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಹೇಳಿದನು. ಇದು ದೇವರ ಪರಿಹಾರವಾಗಿತ್ತು. ಒಂದು ವೇಳೆ ಹಾವು ಯಾರನ್ನಾದರೂ ಕಚ್ಚಿದರೆ ಆ ವ್ಯಕ್ತಿಯು ಧ್ವಜಸ್ತಂಭದ ಮೇಲಿರುವ ತಾಮ್ರದ ಸರ್ಪವನ್ನು ನೋಡಿದರೆ ಅವರು ಗುಣವಾಗುವರು, ನೋಡಿರಿ ಮತ್ತು ಬದುಕಿಕೊಳ್ಳಿರಿ ಎಂಬ ರೀತಿಯಲ್ಲಿ ದೇವರು ಬಿಡುಗಡೆಯ ಒಂದು ಮಾರ್ಗವನ್ನು ಸಿದ್ಧಪಡಿಸಿದನು. ಮೋಶೆಯು ಧ್ವಜಸ್ತಂಭದ ಮೇಲೆ ನಿಲ್ಲಿಸಿದ್ದ ತಾಮ್ರದ ಸರ್ಪವನ್ನು ನೋಡಿದವರು ಗುಣಹೊಂದುತ್ತಾರೆ ಎಂದು ದೇವರು ವಾಗ್ದಾನ ಮಾಡಿದ್ದನು. ಹಾಗಾದರೆ ನೋಡುವುದನ್ನು ಅಲಕ್ಷ್ಯ ಮಾಡಿದವರಿಗೆ ಏನಾಯಿತು? ಅವರು ನೋವಿನಿಂದ ಸತ್ತುಹೋದರು. ಆದರೆ ಯಾರು ದೇವರನ್ನು ನಂಬಿ ತಾಮ್ರದ ಸರ್ಪವನ್ನು ನೋಡಿದರೋ ಅವರು ಮರಣದಿಂದ ಬಿಡುಗಡೆ ಹೊಂದಿದರು. ಯಾಕೆಂದರೆ ಯಾವನಾದರೂ ಸರ್ಪದಿಂದ ಗಾಯಪಟ್ಟವನು ಇದನ್ನು ನೋಡಿದರೆ ಬದುಕಿಕೊಳ್ಳುವನು ಎಂದು ದೇವರು ಅವರಿಗೆ ವಾಗ್ದಾನ ಮಾಡಿದ್ದನು. ನಿಜವಾಗಿಯೂ ಇದೊಂದು ಅತ್ಯಂತ ಮನೋಹರವಾದ ಕತೆ. ಆದರೆ ಇದು ಅತ್ಯಂತ ಮನೋಹರಕ್ಕಿಂತಲೂ ಹೆಚ್ಚಿನದಾಗಿದೆ. ನಮಗೆ ಕಲ್ಪಿಸುವುದಕ್ಕೆ ಇದು ಬರೆಯಲ್ಪಟ್ಟಿದೆ. ನಾವೆಲ್ಲರೂ ಇಸ್ರಾಯೇಲರ ಹಾಗಿದ್ದೇವೆ ಎನ್ನುವುದನ್ನು ನಮಗೆ ತೋರಿಸುವುದಕ್ಕೆ ದೇವರು ಬಯಸಿದನು. ನಾವು ದೇವರಿಗೂ ಮತ್ತು ಮನುಷ್ಯರಿಗೂ ವಿರೋಧವಾಗಿ ಆಗಾಗ್ಗೆ ಗುಣಗುಟ್ಟಿದವರಿಗೂ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಪಾಪಗಳಲ್ಲಿ ಮತ್ತು ನಮ್ಮ ಕಾರ್ಯಗಳಲ್ಲಿ ದೇವರನ್ನು ರೇಗಿಸಿದವರೂ ಆಗಿರುವುದರಿಂದ ನಾವು ಸಹ ಪಾಪಿಗಳೇ. ಇಸ್ರಾಯೇಲರನ್ನು ಕಚ್ಚಿದ ವಿಷಸರ್ಪಗಳಂತೆ ಸೈತಾನನಿದ್ದಾನೆ. ಅವರನ್ನು ಕೊಂದಂತ ವಿಷದ ಹಾಗೆ ಪಾಪವಿದೆ. ಸೈತಾನನು ಆದಾಮನ ಮಕ್ಕಳೆಲ್ಲರನ್ನೂ ಕಚ್ಚಿದನು ಮತ್ತು ದೇವರು ನಮಗಾಗಿ ಒಂದು ಪರಿಹಾರವನ್ನು ಒದಗಿಸುವವರಿಗೆ ಪಾಪವೆಂಬ ವಿಷವು ಎಂದೆಂದಿಗೂ ನಾವು ನಾಶವಾಗುವುದಕ್ಕೆ ಕಾರಣವಾಗುತ್ತದೆ. ನಮ್ಮಲ್ಲಿ ನಾವೇ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವಿಲ್ಲದೆ ನಿತ್ಯವಾದ ಬೆಂಕಿಯಲ್ಲಿ ನಾಶವಾಗುವುದೇ ಪಾಪದ ಸಂಬಳವಾಗಿದೆ. ಹೇಗೂ ದೇವರನ್ನು ನಾವು ಸ್ತುತಿಸುತ್ತೇವೆ, ಯಾಕೆಂದರೆ ಹಾವುಗಳ ವಿಷಯದಿಂದ ಇಸ್ರಾಯೇಲರನ್ನು ರಕ್ಷಿಸುವುದಕ್ಕೆ ಆತನು ಒಂದು ಯೋಜನೆಯನ್ನು ರಚಿಸಿದ್ದ ಹಾಗೆ ಪಾಪದ ವಿಷಯದಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೂ ಸಹ ಆತನು ಒಂದು ಯೋಜನೆಯನ್ನು ರಚಿಸಿದ್ದಾನೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು, ಪಾಪವು ತಂದಿದ್ದಂತಹ ಶಾಪದಿಂದ ನಿಮ್ಮನ್ನು ರಕ್ಷಿಸುವುದಕ್ಕೆ ದೇವರು ಏನು ಮಾಡಿದನೆಂಬುದು ನಿಮಗೆ ಗೊತ್ತಾ? ಅರಣ್ಯದಲ್ಲಿ ಮೋಶೆಯು ತಾಮ್ರದ ಸರ್ಪವನ್ನು ಮೇಲಿಟ್ಟು ಸುಮಾರು 1500 ವರ್ಷಗಳ ನಂತರ ಪರಿಶುದ್ಧ ವಿಮೋಚಕನು ಹೇಳಿರುವುದನ್ನು ಕೇಳಿಸಿಕೊಳ್ಳಿರಿ. ಆತನು ಹೇಳಿರುವುದೇನೆಂದರೆ, ಇದಲ್ಲದೆ ಜನರು ನೋಡಿ ಜೀವದಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ಎತ್ತರದಲ್ಲಿಡಲ್ಪಡಬೇಕು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:14-16. ಪರಿಶುದ್ಧ ಸುವಾರ್ತೆಯಲ್ಲಿರುವ ಈ ವಚನದಿಂದ ನಾವು ಕಲಿಯುವುದೇನೆಂದರೆ, ಈ ಲೋಕಕ್ಕೆ ಬಂದಂತಹ ವಿಮೋಚಕನು ಶಿಲುಬೆಯ ಮೇಲೆ ಮರಣ ಹೊಂದಿದನು. ಇದರಿಂದ ಆತನು ಮರಣದ ಬಲವನ್ನು ಹಿಡಿದುಕೊಂಡಿದ್ದ ದುರಾತ್ಮನನ್ನು ಸೋಲಿಸುವುದಕ್ಕೆ ಶಕ್ತನಾದನು ಎನ್ನುವುದಕ್ಕೆ ಅರಣ್ಯದಲ್ಲಿ ಮೋಶೆಯು ಎತ್ತರದಲ್ಲಿಡಲ್ಪಟ್ಟ ಆ ತಾಮ್ರದ ಸರ್ಪವು ಒಂದು ನಿದರ್ಶನ, ಅಂದರೆ ಒಂದು ನೆರಳು ಚಿತ್ರ ಅಥವಾ ಗುರುತು ಆಗಿದೆ. ಹೋ, ಈ ಸಂದೇಶವು ಎಷ್ಟೊಂದು ಅದ್ಭುತವಾದದ್ದಾಗಿದೆ. ಮುಂಬರುವ ಪಾಠಗಳಲ್ಲಿ ನಾವು ಕಂಡುಕೊಳ್ಳುವ ಹಾಗೆ ವಿಮೋಚಕನ ಮರಣ ಮತ್ತು ಪುನರುತ್ಥಾನದ ಮುಖಾಂತರ ದೇವರು ಆದಾಮನ ಮಕ್ಕಳಿಗೆ ಎಂದೆಂದಿಗೂ ರಕ್ಷಣೆಯ, ಸಮಾಧಾನದ ಮತ್ತು ಸಂತೋಷದ ಒಂದು ಬಾಗಿಲನ್ನು ತೆರೆದಿದ್ದಾನೆ. ಪಾಪದ ಬಲದಿಂದ ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳುವುದಕ್ಕಾಗುವುದಿಲ್ಲ, ಮತ್ತು ಪಾಪದ ನಿಮ್ಮ ಸಾಲವನ್ನು ನಿಮಗಾಗಿ ಸಂದಾಯ ಮಾಡುವುದಕ್ಕೆ ಶಿಲುಬೆಯ ಮೇಲೆ ಮರಣ ಹೊಂದಿದ ರಕ್ಷಕನಿಗೆ ಸಂಬಂಧಿಸಿದಂತೆ ದೇವರು ಕೊಟ್ಟಿರುವ ಸಾಕ್ಷಿಯನ್ನು ನಿಮ್ಮ ಹೃದಯಗಳಲ್ಲಿ ನಂಬಬೇಕು ಎಂಬುದನ್ನು ನೀವು ಸ್ವೀಕರಿಸಬೇಕೆನ್ನುವುದೇ ನಿಮಗಾಗಿ ದೇವರು ಬಯಸುವ ಎಲ್ಲವೂ ಆಗಿದೆ. ವಿಮೋಚಕನನ್ನು ನೋಡಿರಿ, ಆಗ ನೀವು ಜೀವಿಸುವಿರಿ ಎಂದು ದೇವರು ಹೇಳುತ್ತಾನೆ. ಆತನ ಮೇಲೆ ನಂಬಿಕೆ ಇಡಿರಿ, ದೇವರು ನಿಮ್ಮನ್ನು ಸ್ವಸ್ಥ ಮಾಡುವನು, ಪಾಪದ ವಿಷಯದಿಂದ ನಿಮ್ಮನ್ನು ರಕ್ಷಿಸುವನು, ಮತ್ತು ಪರಲೋಕದಲ್ಲಿ ತನ್ನ ಪ್ರಸನ್ನತೆಯಲ್ಲಿ ನಿತ್ಯವಾದ ಒಂದು ಸ್ಥಳವನ್ನು ನಿಮಗಾಗಿ ಕಾದಿರಿಸುತ್ತಾನೆ. ಹಿರಿಯರೇ ಮತ್ತು ಕಿರಿಯರೇ, ಪುರುಷರೇ ಮತ್ತು ಸ್ತ್ರೀಯರೇ, ಶ್ರೀಮಂತರೇ ಮತ್ತು ಬಡವರೇ, ಪ್ರತಿಯೊಬ್ಬರಿಗೂ ದೇವರು ಹೇಳುವುದೇನೆಂದರೆ, ನೋಡಿರಿ ಮತ್ತು ಬದುಕಿಕೊಳ್ಳಿರಿ. ದೇವರು ಕಳುಹಿಸಿದ ಶಕ್ತನಾದ ವಿಮೋಚಕನ ಕಡೆಗೆ ನೋಡಿರಿ, ಆಗ ನೀವು ರಕ್ಷಿಸಲ್ಪಡುವಿರಿ. ಆದರೆ ಆತನು ಮತ್ತು ಸಹ ಹೀಗೆ ಹೇಳುತ್ತಾನೆ, ಒಂದು ವೇಳೆ ನೋಡುವುದಕ್ಕೆ ನೀವು ಅಲಕ್ಷ್ಯ ಮಾಡಿದರೆ, ದೇವರು ಯಾರ ಮೂಲಕ ಪಾಪಕ್ಕಾಗಿ ಸ್ವಸ್ಥತೆಯನ್ನು ಮಾತ್ರ ಒದಗಿಸಿದನು, ಆ ರಕ್ಷಕನನ್ನು ನೀವು ನಂಬದಿದ್ದರೆ, ಆಗ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ. ದೇವರು ಒದಗಿಸಿದ ಪರಿಹಾರವನ್ನು ಒಪ್ಪಿಕೊಳ್ಳದಿರುವ ಯಾರೇ ಆಗಲಿ, ಅವರು ನಾಶವಾಗುತ್ತಾರೆ ಎಂದು ದೇವರ ನೀತಿಯ ಧರ್ಮಶಾಸ್ತ್ರವು ಹೇಳುತ್ತದೆ. ಪಾಪದ ವಿಷಯದಿಂದ ಆದಾಮನ ಮಕ್ಕಳು ಸ್ವಸ್ಥವಾಗುವುದಕ್ಕೆ ದೇವರು ಬೇರೆ ಯಾವ ಪರಿಹಾರವನ್ನು ಹೊಂದಿರಲಿಲ್ಲ. ಎಲ್ಲಾ ಪ್ರವಾದಿಗಳು ಬರೆದಿರುವಂತಹ ವಿಮೋಚಕನ ಕಡೆಗೆ ನೀವು ನೋಡಿದ್ದೀರೋ? ಆತನೊಬ್ಬನಲ್ಲಿಯೇ ನೀವು ಸುಮ್ಮನೆ ನಿಮ್ಮ ನಂಬಿಕೆ ನಿಟ್ಟರೆ ಆತನು ನಿಮ್ಮನ್ನು ಶುದ್ಧಪಡಿಸಿ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ವಾಕ್ಯ ಹೇಳುವುದನ್ನು ಮತ್ತೆ ಕೇಳಿಸಿಕೊಳ್ಳಿರಿ. ಜನರು ನೋಡಿ ಜೀವದೊಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿಯ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನೂ ಸಹ ಎತ್ತರದಲ್ಲಿಡಬೇಕು. ಅದನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು. ಜೊತೆ ಕೇಳುಗರೆ, ಈ ದಿನ ನಮ್ಮ ಸಮಯವು ಮುಗಿಯಿತು. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಪ್ರವಾದಿಯಾದ ಮೋಶೆಯ ಅಂತಿಮ ಮಾತುಗಳನ್ನು ನಾವು ಆಲೋಚಿಸೋಣ, ಮತ್ತು ಹೀಗೆ ಪರಿಶುದ್ಧ ತೋರಾದಲ್ಲಿ ನಮ್ಮ ಅಧ್ಯಯನವನ್ನು ಮುಗಿಸೋಣ. ಆತನ ಈ ವಾಗ್ದಾನವನ್ನು ನೀವು ವಿಚಾರ ಮಾಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.